ಪುರುಷದ ಎಲ್ಲ ಹಾಳು ಮಾಡಿಬಿಡ್ತಾನಲ್ಲ ಇವನು. ಆ ಮಾತನ್ನು ಯಾವಾಗ ಆಡಿದ್ರೂ ತಪ್ಪೆ, ಆಗಾಡಿದ್ರೆ ಭಾರಿ ತಪ್ಪದು. ಒಂದು ಯೋಚನೆ ಮಾಡಿದ್ರು, ಆಗಾಡಿದ್ರೆ ಭಾರಿ ತಪ್ಪಾಗುತ್ತೆ, ಅದಕ್ಕೆ ವಿಷಮೇ ಅಂತ ಕರೀತಾನೆ. ಸರಿಯಾದ ಕಾಲದಲ್ಲಿ ಬಂದಿಲ್ಲ, ಭಾರಿ ಕೆಟ್ಟ ಕಾಲದಲ್ಲಿ ಬಂದುಬಿಟ್ಟಿದೆ. ಈಗ ಇದು ನಮ್ಮ ಜೀವನ ದೊಡ್ಡ ಸ್ಥಿತಿ ಇದು. ಒಂದು ಇವತ್ತು ನಾವು ತಪ್ಪುಗಳನ್ನು ಯಾವಾಗ ಮಾಡ್ತಾ ಇದ್ದೇವೆ ಗೊತ್ತೇನು? ಯಾವಾಗ ತಪ್ಪನ್ನು ಮಾಡಲೇಬಾರ್ದು ಅವಾಗ ಮಾಡ್ತಾ ಇದ್ದೀವಿ. ಅದು ಇವತ್ತು ಸುಮ್ಮನೆ ಕಾರಲ್ಲಿ ಕುತ್ಕೊಂಡು ಆಡ್ತಾ ಆಡ್ತಾ ಸ್ಟೇರಿಂಗ್ ಹೇಗತ್ತೆ ನಮ್ಗೆ ಯೋಚನೆ ಇಲ್ಲ. ತುಂಬಿದ ರೋಡಲ್ಲಿ ಹಾಗೆ ಮಾಡಿದ್ರೆ ಏನ್ ಮಾಡ್ಬೇಕು ಯೋಚನೆ ಮಾಡಿ ನೋಡಂತೆ. ಎಂಥ ಅಪಾಯವಾದೀತು ಸಂಸಾರ ಅಂತ ಹೇಳಿದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಭಯಾನಕವಾದ ಸ್ಥಳ ಇದು. ಇಂಥದ್ದು ನಾವು ತಪ್ಪು ಮಾತಾಡಿಬಿಡ್ತೇವಲ್ಲ, ಇದಕ್ಕಿರ್ತಕ್ಕಂಥ ಒಂದು ದೋಷಕ್ಕೆ ಇತಿಮಿತಿಗಳೇ ಇಲ್ಲ. ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮ ಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ, ಮೂರು ಮಾತಿದೆ. ಅರ್ಜುನನ ಎಲ್ಲ ಮಾತುಗಳ ಒಟ್ಟು ದೋಷವನ್ನು ಕಶ್ಮಲ ಅಂತ ಕರೆದು ವಿವರಣೆ ಮಾಡ್ತಾ ಇದ್ದಾನೆ. ಏನು ದೋಷ ಇದೆ? ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ, ಇದು ಆರ್ಯಜುಷ್ಟವಾದದ್ದಲ್ಲ. ಆರ್ಯಜುಷ್ಟಂ ನಭವತೀತಿ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ. ಆರ್ಯಜುಷ್ಟ ಅಂದ್ರೆ ಏನು, ಅನಾರ್ಯಜುಷ್ಟ ಅಂದ್ರೆ ಏನು? ಜುಷ್ಟ ಅಂದ್ರೆ ಸೇವಿತ ಅಂತ ಅರ್ಥ. ಜುಷ್ಟ ಸೇವಿತ. ಆರ್ಯಜುಷ್ಟ ಅಂದ್ರೆ ಆರ್ಯರಿಂದ ಸೇವಿತ. ನಮ್ಮ ಜನಕ್ಕೆ ಇಲ್ಲೂ ಭಗವದ್ಗೀತೆ ಅರ್ಥ ಆಗೋದಿಲ್ಲ. ನೋಡಿದ್ರೆ ಭಗವದ್ಗೀತೆ ಆರ್ಯ ದ್ರಾವಿಡ ಅಂತ ಬಂದುಬಿಟ್ಟಿದೆ. ಆರ್ಯರ ಗ್ರಂಥ. ದ್ರಾವಿಡರನ್ನು ಬೈತಾ ಇದ್ದಾರೆ, ಏನೋ ಮಾಡಿ ಜಾತಿ ಪಂಥಕ್ಕೆ ತಂದು ಬಿಡ್ತಾರೆ. ನಮ್ಮ ಜನ ಏನಾದರೂ ಗಲಾಟೆ ಮಾಡೋರೆಲ್ಲ ಇಲ್ಲ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ, ಇಲ್ಲ ಕ್ಯಾಸ್ಟ್ ಪ್ರಾಬ್ಲಮ್ ಏನೋ ಒಂದು ಕ್ರಿಯೇಟ್ ಮಾಡ್ತಾರೆ. ಕಂಡುಹಿಡಲಕ್ಕೆ ಒಂದು ಕಾರಣ ಬೇಕು ಅವರಿಗೊಂದು. ಇಲ್ಲ ಅನಾರ್ಯ ಆರ್ಯ ಅಂತ ಬಂತಲ್ಲ, ಸೊ ದ್ರಾವಿಡ ಆರ್ಯರ ಒಂದು ವಿಂಗಡಣೆ ಮಾಡ್ತಾ ಇದ್ದಾರೆ ಅಂತ ಗಲಾಟೆ ಮಾಡ್ತಾರೆ. ಆ ಪದಕ್ಕೆ ಆಗರ್ಥ ಅಲ್ಲ. ಆರ್ಯರು ಅಂತೇಳಿ ವಿದ್ವಾಂಸರು ಅಂತ ಅರ್ಥ. ಆರ್ಯಜುಷ್ಟ ಅಂದ್ರೆ ವಿದ್ವಾಂಸ ಪೂಜ್ಯರು, ಆರ್ಯರು ಪೂಜ್ಯರು. ಆರ್ಯಜುಷ್ಟ ವಿದ್ವಾಂಸರಿಂದ ಸೇವಿತವಾದದ್ದು. ಅನಾರ್ಯಜುಷ್ಟ ವಿದ್ವಾಂಸರಿಂದ ಸೇವಿತವಾದ ಹಾದಿ ಇದಲ್ಲ ಅಂತ ಅರ್ಥ. ಇಷ್ಟೊತ್ತು ಏನ್ ಮಾತಾಡಿದ್ದೀಯಲ್ಲ ಅರ್ಜುನ, ಇದೆಲ್ಲ ವಿದ್ವಾಂಸರಾಡ್ತಕ್ಕಂಥ ಮಾತುಗಳಲ್ಲ ಇವು. ವಿದ್ವಾಂಸರಲ್ಲದವರೇ ಮಾತಾಡಬಹುದು, ವಿದ್ವಾಂಸ ಹೇಳ್ತಕ್ಕಂಥ ಮಾತುಗಳಲ್ಲ. ಅಂದ್ರೆ ಅರ್ಜುನನ ಅಭಿಮಾನ ಇದೆಯಲ್ಲ, ಅದನ್ನೇ ಭಗವಂತ ತೆಗೆದುಹಾಕ್ತಾರೆ. ಅರ್ಜುನ ಏನ್ ಹೇಳಿದ್ದ? ಕಥಂ ಜ್ಞೇಯಂ ಅಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ ಜನಾರ್ದನ. ನಾನು ಭಾರಿ ತಿಳಿದವನು ಕೃಷ್ಣ, ನಮ್ಮಂತವ್ರು ಹೀಗೆ ಮಾಡೋದಂತ ಕೇಳಿದ್ನಲ್ಲ, ಮಾಡೋದಂತ ಕೇಳ್ತಿಲ್ಲ ಅರ್ಜುನ. ಜ್ಞಾನಿಗಳಿಗೆ ಮಾತಾಡೋದೇ ಇಲ್ಲ, ನೀನು ತಪ್ಪು ಮಾತಾಡ್ತಾ ಇದ್ದಿ ಅಂತ ಹೇಳ್ತಾ ಇದ್ದಾರೆ. ಅನಾರ್ಯಜುಷ್ಟವಾದದ್ದು ಅಸ್ವರ್ಗ್ಯಂ, ಸ್ವರ್ಗ ಸಾಧನವಾದದ್ದು ಸ್ವರ್ಗ, ಸ್ವರ್ಗ ಸಾಧನವಾದದ್ದು ಅಸ್ವರ್ಗ, ಇದು ಸ್ವರ್ಗ ಸಾಧನವಾದದ್ದಲ್ಲ. ಮೂರನೇದಾಗಿ ಅಕೀರ್ತಿಕರಂ, ಕೀರ್ತಿಗೂ ಕಾರಣವಾಗೋದಿಲ್ಲ. ಆ ಪದಗಳನ್ನು ಯೋಚನೆ ಮಾಡ್ತಾ ಹೋದಷ್ಟು ಅರ್ಥ ಹೆಚ್ಚೆಚ್ಚು ಕೊಡ್ತಾ ಇರುತ್ತೆ. ಇದು ದೊಡ್ಡವರಿಂದ ಮಾಡಲ್ಪಟ್ಟಂತಹ ಹಿಡಿಯಲ್ಪಟ್ಟಂತಹ ಹಾದಿ ಅಲ್ಲ ಅಂತ. ಅದಕ್ಕೆ ಅರ್ಥ ಹೀಗೆ, ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ಹೊರಟಾಗ ಆ ಕೆಲಸದ ಹಿರಿಮೆಯನ್ನು ತೀರ್ಮಾನ ಮಾಡಬೇಕಾದ್ರೆ ನಮಗಿರ್ತಕ್ಕಂಥ ಮೊದಲ ದೊಡ್ಡ ಆಧಾರ ಯಾವುದು ಅಂದರೆ ವೇದವಾಕ್ಯಗಳು ಅಂತ ಕರೀತಾರೆ. ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಶೀಲೇಚ ತದ್ವಿಧಾಂ. ವೇದವಾಕ್ಯಗಳ ಆಧಾರದ ಮೇಲೆ ನಮ್ಮ ಧರ್ಮಾಧರ್ಮಗಳ ವಿವೇಚನೆಯನ್ನು ನಾವು ಮಾಡಬೇಕು. ಭಗವಂತ ಗೀತೆಯಲ್ಲಿ ತಾನೇ ಹೇಳ್ತಾನೆ ಅರ್ಜುನ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೋ. ಇದು ಕಾರ್ಯ ಅಂತ ಕರೀಲಿಕ್ಕೋ ಶಾಸ್ತ್ರದ ಆಧಾರ ಬೇಕು, ಇದು ಕಾರ್ಯ ಅಲ್ಲ ಅಂತ ಕರೀಲಿಕ್ಕೋ ಶಾಸ್ತ್ರದ ಆಧಾರ ಬೇಕು. ಆದ್ದರಿಂದ ಒಂದು ಭಾಗ ಅದು. ಆದರೆ ನಮ್ಗೆ ಎಲ್ಲ ಕಡೆ ಶಾಸ್ತ್ರ ಸಿಗೋದು ಸಾಧ್ಯ ಇಲ್ಲ. ಆ ಸಿಕ್ಕು ಅರ್ಥ ಮಾಡಿಕೊಳ್ಳೋದು ಸುಲಭ ಅಲ್ಲ. ಅದಕ್ಕೇನು ಮಾಡಬೇಕು ಅಂದರೆ ಶ್ರುತಿಶೀಲೇಚ ತದ್ವಿಧಾಂ. ಶಾಸ್ತ್ರ ಓದಿದವರ ನಡವಳಿಕೆ ಇರುತ್ತಲ್ಲ, ಅದು ಅನಂತರದ ಆಧಾರ ಅಂತ ಕರೀತಾರೆ. ಅನಂತರದ ಆಧಾರ ಇದು. ಏನೋ ಹೇಳಿದ, ಇದು ತಿಲ್ಲಕ್ಕೆ ಬರುತ್ತೋ ಇಲ್ಲೋ ಅಂತ ಯಾರು ಕೇಳಿದ್ರು, ಅಯ್ಯ ಬರುತ್ತೆ ಅಂತ ಹೇಳಿದ್ರು. ನಿಂಗೆ ಯಾಕೆ ಗೊತ್ತು ಅಂತ ಕೇಳಿದ್ರೆ ನಾನು ಮಠಕ್ಕೆ ಹೋಗಿದ್ದೆ, ಅಲ್ಲಿ ಉಪಯೋಗಿಸ್ತಾ ಇದ್ರು. ಹಾಗಿದ್ರೆ ಗ್ಯಾರಂಟಿ ಅಲ್ಲಿ ಉಪಯೋಗಿಸ್ತಾರೆ ಅಂದಮೇಲೆ ನಮ್ಮ ಮನೆ ಬರುತ್ತೆ ಅಂತ ಅರ್ಥ. ಮತ್ತೆ ಹೇಳಿ ಇವತ್ತಿನ ಕಾಲಕ್ಕೆ ಅಂತ ಹೇಳಿಲ್ಲ, ಮೊದಲು ಹಿಂದಿನ ಕಾಲಕ್ಕೆ ಅವೆಲ್ಲ ಖಚಿತವಾಗಿ ಹೇಳ್ಬೋದಾಗಿತ್ತು. ಇವತ್ತು ಏನೇನೋ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಈಗಾಗಲೇ. ನಂಬತಕ್ಕಂಥ ಎಲ್ಲೋ ಒಂದು ನಾಲ್ಕಾರು ಕಡೆ ಬಿಟ್ಟರೆ ಇವತ್ತು ಭಕ್ಷ್ಯಗಳ ವಿವೇಚನೆಯೇ ಕಡಿಮೆ ಆಗ್ತಾ ಇದೆ. ಅವ್ರು ಮಾಡಿದ್ದಾರೆಂದ್ರೆ ಸರಿಯಾಗಿ ಬರಲೇಬೇಕಲ್ಲ, ಅದು ಒಂದು ಸುಲಭವಾದ ಉತ್ತರ ಇಟ್ಕೊಂಡಿರ್ತಾ ಇದ್ದ. ಇವತ್ತು ಅರ್ಜುನ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಹಾಗಿದ್ರೆ ವಿದ್ವಾಂಸರು ನಡ್ಕೊಂಡಿದ್ದಾರೆ ನೋಡಿ, ಎಲ್ಲರೂ ತೋರಿಸಿಗ. ನಮ್ಮ ಆಧುನಿಕ ಪರಿಭಾಷೆ ಪ್ರಿಸಿಡೆನ್ಸ್ ಅಂತ ಕರೀತಾರೆ. ಪ್ರಿಸಿಡೆನ್ಸ್ ಅಂದ್ರೆ ಇದು ದೊಡ್ಡವರು ಮಾಡಿದ್ದನ್ನು ತೋರಿಸಿ. ಆಗಿದ್ರೆ ಇವತ್ತು ದೊಡ್ಡ ದೊಡ್ಡ ಎಷ್ಟೋ ಕೋರ್ಟ್ ಕಚೇರಿ ತೀರ್ಮಾನ ಆಗಬೇಕಾದ್ರೆ ಇದನ್ನು ನಡೆದ ಕೋರ್ಟ್ ಮಾಡಿಬಿಡ್ತಾರೆ. ಇಂಥ ಪ್ರಸಂಗ ಬಂದ ಕಾಲಕ್ಕೆ ಜಜ್ಮೆಂಟ್ ಕೊಟ್ಟಿದ್ರು, ಆದ್ದರಿಂದ ಅದರಂತೆ ಇದನ್ನು ಟ್ರೀಟ್ ಮಾಡಿದರೆ ಈ ತೀರ್ಮಾನ ಕೊಡಬಹುದು, ಮುಗಿಯುತ್ತೆ. ದೊಡ್ಡ ಸಮಸ್ಯೆ ಪರಿಹಾರ ಆಗಿದೆ. ಅರ್ಜುನ ಕೃಷ್ಣ ಹೇಳ್ತಾರೆ, ಅರ್ಜುನ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ದೊಡ್ಡ ರಾಜಮಹಾರಾಜರ ಇತಿಹಾಸ ಇದೆ,
ಅಂತ ಒಬ್ಬ ರಾಜ ಮಹಾರಾಜಗಳು ನೀನು ಮಾಡಿಲ್ಲ, ಆದ್ದರಿಂದ ನೀನು ಸರಿಯಾದ ಹಾದಿ ಹಿಡಿದಿಲ್ಲ ಅಂತ ಅರ್ಥ. ನಮಗೆಲ್ಲ ಧರ್ಮ ನಿರ್ಣಯಕ್ಕೆ ಆಧಾರವನ್ನು ಹೇಳ್ತಾ ಇದ್ದಾರೆ. ಓದಿ ಧರ್ಮ ತಿಳ್ಕೊಳ್ಳೋದು ಒಂದಾದರೆ ಓದಿದವರ ನಡವಳಿಕೆಯನ್ನು ತಿಳ್ಕೊಂಡು ಧರ್ಮ ತಿಳ್ಕೊಳ್ಬೇಕಲ್ಲ, ಅದನ್ಯಾಕೆ ನಾವು ಮಾಡಬಾರ್ದು. ಇವತ್ತಿನ ದಿವಸ ವೇದ ಓದಲಿಕ್ಕೆ ನೀವು ಬರೋದಿಲ್ಲ, ಓದಿದವರ ನಡವಳಿಕೆ ತಿಳ್ಕೊಂಡ್ರೆ ಸಾಕಲ್ಲ, ಅದನ್ನು ತಿಳ್ಕೊಳ್ಳಿಕ್ಕೆ ಇದ್ರೆ ಮಹಾಭಾರತ ರಾಮಾಯಣ ಬಂದಿದೆ. ರಾಮ ಹೇಗೆ ನಡ್ಕೊಂಡ, ಹನುಮಂತ ಹೇಗೆ ನಡ್ಕೊಂಡ, ಭೀಮ ಹೇಗೆ ನಡ್ಕೊಂಡ, ಕೃಷ್ಣ ಹೇಗೆ ನಡ್ಕೊಂಡ, ಅರ್ಜುನ ಹೇಗೆ ನಡ್ಕೊಂಡ ಅಂತ ಎಲ್ಲ ನೋಡ್ತಾ ನೋಡ್ತಾ ಹೋಗಿಬಿಟ್ರೆ ಮಹಾಭಾರತದ ಕಥೆಗಳು ನಿತ್ಯ ಜೀವನದಲ್ಲಿ ಧರ್ಮದ ಬೆಳಕನ್ನು ಕೊಡ್ತಕ್ಕಂಥ ಕಥೆಗಳಾಗುತ್ತೆ. ಬರೀ ತತ್ವ ನಮಗೆ ಅರ್ಥವಾಗೋದು ಕಷ್ಟ ಅಂಥೇಳಿ ದೃಷ್ಟಾಂತದ ಮೂಲಕ ತತ್ವ ಹೇಳ್ತಕ್ಕಂಥ ಕಲೆ ಮಹಾಭಾರತದ್ದು. ಆದ್ದರಿಂದ ಮಹಾಭಾರತ ರಾಮಾಯಣ ಓದಿದವನಿಗೆ ಧರ್ಮದ ನಿರ್ಣಯ ನೋಡಿ. ಈ ತಪಸ್ಸು ಭೀಮಸೇನ ಏನು ಮಾಡಿದ್ದ ನೋಡಿದ್ರ, ತಂದೆ ಮಾತನ್ನು ಕೇಳಬೇಕು ಹೊರತು ಗೊಂದಲ ಬಂದಿತ್ತು. ರಾಮದೇವರು ಏನು ಮಾಡಿದ್ರು, ಯೋಚನೆ ಮಾಡಿ ಈಗ ತಕ್ಷ್ಣ ರಾಮು ಹಾಗೆ ನಾ ಕೇಳಬೇಕು. ಈ ರೀತಿ ಧರ್ಮ ತಿಳಿಸ್ತಕ್ಕಂಥ ಕಥೆಗಳು. ಅರ್ಜುನ ನಿನ್ನ ಕಥೆಯನ್ನು ಯೋಚನೆ ಮಾಡು. ಇಂಥ ಯುದ್ಧದ ಸಮಯದೊಳಗೆ ಯಾವುದಾದ್ರೂ ಒಬ್ಬ ರಾಜ ಮಹಾರಾಜ ಯುದ್ಧ ಬಿಟ್ಟು ಹೋಗಿದ್ದು ನೋಡಿದ್ದೀಯ ನೀನೀಗ? ಇಲ್ಲ. ಅದಕ್ಕೆ ಆರ್ಯಜುಷ್ಟವಾದದ್ದಿದು ಅಸ್ವರ್ಗ್ಯಂ. ಅರ್ಜುನ ಇನ್ನೊಂದು ಕಾರಣ ಕೊಡಬಹುದು. ಆಯಿತು, ಕೆಲವು ವಿಚಾರಗಳು ಧರ್ಮವಾಗಬೇಕಾದ್ರೆ ದೊಡ್ಡವರು ಮಾಡಿರಬೇಕು, ಒಪ್ಪೋಣ. ಆದರೆ ಕೆಲವೊಮ್ಮೆ ಧರ್ಮ ಅಂತ ತೀರ್ಮಾನ ಮಾಡಕ್ಕೆ ಏನು ಮಾಡ್ತೇವೆ ನಾವೀಗ? ಯಾವುದು ಸ್ವರ್ಗಕ್ಕೆ ಸಾಧನವೋ ಅದು ಧರ್ಮ. ಯಥೋ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ ಅಂತ ಧರ್ಮದ ವ್ಯಾಖ್ಯಾನವು. ಮೋಕ್ಷಕ್ಕೆ ಸ್ವರ್ಗಕ್ಕೆ ಕಾರಣವಾದರೆ ಧರ್ಮ ಅಂತ ಕರೀತಾರೆ. ಹಾಗಿದ್ರೆ ಕೃಷ್ಣ ಇವತ್ತು ದೊಡ್ಡವರು ಮಾಡಿದ್ದಾರೆ ಬಿಟ್ಟು ಆಮೇಲೆ ಯೋಚನೆ ಮಾಡೋಣಂತೆ. ನಾನು ಮಾಡ್ತಕ್ಕಂಥ ಸ್ವರ್ಗಕ್ಕೆ ಕಾರಣ ಹೇಳಿದ್ದಾನೆ ಅರ್ಜುನ. ಈಗಾಗಲೇ ತನ್ಮೇ ಕ್ಷೇಮತರಂ ಭವೇತ್. ನಾನು ಅವರನ್ನು ಕೊಂದರೆ ನನ್ನ ಪಾಪ ಬರುತ್ತೆ, ನನ್ನನ್ನು ಅವರು ಕೊಂದರೆ ನನ್ನ ಸ್ವರ್ಗ ಸಿಗುತ್ತೆ ಅಂತ ಹೇಳಿದ್ನಲ್ಲ. ಸ್ವರ್ಗ ಅಂತ ಸಿಗುತ್ತಲ್ಲ ಅಂತ ಅರ್ಜುನ ಮಾತಾಡಿದ್ದ ಭಗವಂತ ಹೇಳ್ತಾನೆ. ಇದು ಅಸ್ವರ್ಗ್ಯಂ, ಸ್ವರ್ಗಕ್ಕೆ ಸಾಧನವಾಗತಕ್ಕಂಥ ವಿಚಾರ ಅಲ್ಲ ಇದು. ಸ್ವರ್ಗಕ್ಕೆ ಸಾಧನವಾಗತಕ್ಕಂಥದ್ದು ಅಲ್ಲ, ದೊಡ್ಡವರು ನಡ್ಕೊಂಡಿದ್ದು ಅಲ್ಲ. ಹೋಗಲಿ, ನನಗೆ ಸ್ವರ್ಗಕ್ಕೆ ಸಾಧನ ಆಗೋದು ಬೇಡ, ದೊಡ್ಡವ್ರು ನಡ್ಕೊಂಡಿರೋದು ಬೇಡ, ಕೀರ್ತಿ ಅಂತ ಬರುತ್ತಾ ನನಗೆ? ಅರ್ಜುನ ಭಾರಿ ದೊಡ್ಡ ವ್ಯಕ್ತಿ ಪಾಪ, ಎಂಥ ಕರುಣಾಳು. ಇನ್ನೇನು ಯುದ್ಧ ಮಾಡ್ತಕ್ಕಂಥ ಸನ್ನಿವೇಶ, ಯುದ್ಧ ಗೆದ್ದಿದ್ರೆ ಅವನಿಗೆ ರಾಜ್ಯನೇ ಬರ್ತಾ ಇತ್ತು, ಆದರೂ ಬಿಟ್ಟುಬಿಟ್ನಲ್ಲ. ಏನು ಮಹಾನುಭಾವ ಅಂತ ಕೀರ್ತಿ ಬರುತ್ತಲ್ಲ ಅಂತ ಕೇಳ್ಬೋದಲ್ಲ ಅರ್ಜುನ. ಅದಕ್ಕೆ ಹೇಳ್ತಾರೆ ಅಕೀರ್ತಿಕರಂ ಅರ್ಜುನ, ನಿನ್ನ ಕೀರ್ತಿನೂ ಬರೋದಿಲ್ಲ. ಅಂದರೆ ಭಗವಂತನ ಮೂರು ಮಾತುಗಳ ಉತ್ತರ ಇಷ್ಟು, ತಾತ್ಪರ್ಯ ಇಷ್ಟು. ಒಂದು ಕೆಲಸ ಮಾಡಬೇಕಾದ್ರೆ ಆ ರೀತಿ ದೊಡ್ಡವನು ನಡ್ಕೊಂಡಿರಬೇಕು, ಅದನ್ನು ನಾವು ಮಾಡಬೇಕು. ಎರಡನೇದಾಗಿ ಅದು ಸ್ವರ್ಗಕ್ಕೆ ಸಾಧನವಾಗಬೇಕು ಅಂತ ಕೆಲಸ ಮಾಡಬೇಕು. ಮೂರನೇದಾಗಿ ಲೋಕದಲ್ಲಿ ಕೀರ್ತಿ ಬರಬೇಕು ಅಂತ ಕೆಲಸ ಮಾಡಬೇಕು. ಮೂರಲ್ಲಿ ಒಂದಿಲ್ಲದೆ ಹೋದರೂ ಕೆಲಸದ ಮಹತ್ವ ಕಡಿಮೆ ಆಗಿಬಿಡುತ್ತಾಗಲೇ. ಮೂರರಲ್ಲಿ ಒಂದು ತಪ್ಪಿದ್ರೂ ಕೆಲಸ ಹೋಗಿಬಿಡುತ್ತೆ, ಇನ್ನು ಮೂರು ತಪ್ಪಿಟ್ಟುಬಿಟ್ರೆ ನಮ್ಮ ಜೀವನ ಅತ್ಯಂತ ಕಲಂಕಿತವಾಗುತ್ತೆ. ಅರ್ಜುನ ನಿನ್ನ ಮಾತಿನಲ್ಲಿ ಮೂರು ತಪ್ಪುಗಳು ಇವೆ ಅಂತ ಭಗವಂತ ಹೇಳಿದರು. ಆರ್ಯಜುಷ್ಟವೂ ಅಲ್ಲ, ಸ್ವರ್ಗ ಸಾಧನವೂ ಅಲ್ಲ, ಕೀರ್ತಿಗೆ ಕಾರಣವೂ ಅಲ್ಲ, ಇಂಥ ಕೆಲಸ ಯಾಕಯ್ಯ ಮಾಡ್ತಿ ಅಂತ ಹೇಳಿದ್ದಾರೆ. ನಾವು ಏನು ಕೆಲಸ ಮಾಡಬೇಕಾದ್ರೂ ಭಗವಂತನ ಮೂರು ಮಾತು ತಲೆಯಲ್ಲಿ ಕೂತುಬಿಟ್ಟು ತಕ್ಷಣ ಅರ್ಥ ಆಗುತ್ತೆ. ತೆಗಿತಾನೆ, ಬಾಯಿಲಿಟ್ಕೊಳ್ಳೋಕೆ ಹೋಗ್ತಾನೆ, ಹೊಗೆ ಬಿಡ್ಲಿಕ್ಕಾಗಲೇನೆ. ನೆನಪಾಡ್ಕೋಬೇಕು, ಇದು ಅನಾರ್ಯಜುಷ್ಟಂ, ದೊಡ್ಡವರು ಯಾರೂ ಹೀಗೆ ಮಾಡಿಲ್ಲ, ಬಿಸಾಕ್ಬಿಡ್ಬೇಕು ತಕ್ಷಣ. ಮತ್ತೆ ಅಸ್ವರ್ಗ್ಯಂ, ಸ್ವರ್ಗಕ್ಕೆ ಸಾಧನವಲ್ಲ, ಇಲ್ಲೇ ಕ್ಯಾನ್ಸರ್ ಬರುತ್ತೆ. ಸ್ವರ್ಗ ಏನಾಗಬೇಕು ಅವನಿಗೆ ಈ ಮಧ್ಯೆ? ಇಲ್ಲೇ ಕ್ಯಾನ್ಸರ್ ಬಂದು ಒದ್ದಾಡೋ ಮನುಷ್ಯ, ಸ್ವರ್ಗಕ್ಕೆ ಹೋಗೋಕೆ ಚಾನ್ಸಸ್ಸು ಅವನಿಗಿಲ್ಲ. ಕುಡಿದ್ರೆ ಈ ಸೇದ ಜನಗಳೆಲ್ಲ ತಕ್ಷಣ ಯೋಚನೆ ಮಾಡಬೇಕು, ಯಾಕೆ ದೊಡ್ಡವರು ಹೀಗೆ ಮಾಡಿಲ್ಲ. ಎರಡನೇದಾಗಿ ಸ್ವರ್ಗಕ್ಕಂತೂ ದೇವರಾಣಿ ಸಾಧನ ಅಲ್ಲ, ಇಲ್ಲೇ ಜೈಲಿಗೆ ಹಾಕ್ತಾರೆ, ಸ್ವರ್ಗಕ್ಕೆ ಹೋಗೋದೇನು ಬಂತು ಈ ಮಧ್ಯೆ? ಸಾಧ್ಯ ಇಲ್ಲ. ಅಕೀರ್ತಿಕರಂ, ಕೊನೆಗೆ ಏನು ಹೇಳ್ತಾರೆ, ಎಷ್ಟೊತ್ತು ತಿಂತಾನೆ ಕುಡಿತಾನೆ, ಅದು ಬೈಗಳ ಪದ ಅದು, ಅದು ಲೋಕದಲ್ಲಿ ಕೀರ್ತಿನೂ ಕೊಡೋದಿಲ್ಲ. ಎಂಥ ಕುಡುಕ ಅವನು, ಕುಡುಕ ಅನ್ನೋ ಪದನ ಯಾರು ಅನ್ನಿ ಸಂತೋಷ ಪಡ್ತಾರೆ ಯಾರು ಕೂಡ? ಕುಡಿಯೋನು ಬೈದು ಸಿಟ್ಟು ಬರುತ್ತೆ ಅವರಿಗೆ, ಅನ್ನು ಬೇಡ ಅಂತ ಹೇಳ್ತಾರೆ. ಕುಡುಕನ ಕುಡುಕ ಅಂತ ಕರೆದು ಸಿಟ್ಟು ಬರುತ್ತೆ ಅಂದ ಮೇಲೆ ಅದು ಒಳ್ಳೆ ಪದ ಅಲ್ಲ ಅಂತ ಆಯ್ತಲ್ಲ. ಕಳ್ಳನ ಕಳ್ಳ ಅನ್ನಿ ಸಂತೋಷ ಪಡ್ತಾನ, ಸಿಟ್ಟು ಬರುತ್ತೆ ಅವನು. ತಮಾಷೆ, ಕಳ್ಳ ಕಳ್ಳ ಅನ್ನೋ ಪದ ಕೆಟ್ಟ ಪದ.